ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ಅಯ್ಯೋ ಪರಿಸಾಯರೇ. ರೀಪ್ರಿಂಟ್ಸ್ ಪುಟ 5389, ಪುಟದ ಸಂಖ್ಯೆ 264-265. ಬಾಹ್ಯಾಚಾರ ಸಂಬಂಧವಾದ ಯಹೂದ್ಯರ ಧರ್ಮವಿಧಿಗಳನ್ನು ಅವರು ಯಾವಾಗಲೂ ಬಹು ಜಾಗರೂಕತೆಯಿಂದ ಕೈಕೊಳ್ಳುವವರಾದರೂ, ಹೃದಯದಲ್ಲಿನ ಇಂಥ ಒಂದು ಕೆಟ್ಟ ಸ್ಥಿತಿಯು ದೇವರಿಗೆ ಬಹು ಮೆಚ್ಚುಗೆಯಾಗಲು ಸಾಧ್ಯವಿಲ್ಲವೆಂಬುದನ್ನು ಯೇಸುವು ತೋರಿಸಿಕೊಟ್ಟಿದ್ದನು. ಬಾಹ್ಯಾಚಾರವಾಗಿ ಅವರು ಕೊಡುವ ದಶಮಾಂಶ, ಅಂದರೆ ಅವರು ಬೆಳೆಯುತ್ತಿದ್ದ ಸಣ್ಣ ಧಾನ್ಯಗಳ ವಿಷಯಗಳಲ್ಲಿಯೂ ವಿಶೇಷ ಗಮನ ನೀಡುತ್ತಿದ್ದರಾದರೂ, ಅದರ ಪ್ರಮಾಣವು ಅತ್ಯಲ್ಪವಾಗಿತ್ತೆಂಬ ಅಂಶದ ಕಡೆಗೆ ಅವರ ಗಮನವನ್ನು ಸೆಳೆದಿದ್ದನು. ಪ್ರತಿಯೊಂದು ವಸ್ತುವಿನಲ್ಲಿಯೂ ದಶಮಾಂಶವನ್ನು ಕೊಡುವುದರಲ್ಲಿ ಅವರು ಜಾಗರೂಕರಾಗಿದ್ದರು. ಆದರೆ ಧರ್ಮಶಾಸ್ತ್ರದ ಮಹತ್ವವುಳ್ಳ ವಿಷಯಗಳಲ್ಲಿ, ಅಂದರೆ ತಮ್ಮ ವ್ಯವಹಾರಗಳಲ್ಲಿ ನ್ಯಾಯವನ್ನು ಅನುಸರಿಸುವುದು ಮತ್ತು ಇತರರ ವಿಷಯದಲ್ಲಿ ಕರುಣೆಯುಳ್ಳವರಾಗಿರುವುದು, ಇವುಗಳಲ್ಲಿ ಅಲಕ್ಷ್ಯವುಳ್ಳವರಾಗಿದ್ದರು. ಎಲ್ಲವುಗಳಲ್ಲಿ ಅವರು 10ರಲ್ಲೊಂದು ಪಾಲು ಕೊಡುವ ವಿಷಯದಲ್ಲಿ ಒಡೆಯನು ಆಕ್ಷೇಪಿಸಿರಲಿಲ್ಲ. ಆದರೆ ಇವುಗಳನ್ನು ಅವರು ಮಾಡಬೇಕು ಮತ್ತು ಬಹುಮುಖ್ಯವಾದವುಗಳನ್ನು ಮಾಡದೆ ಬಿಟ್ಟು ಬಿಡಬಾರದೆಂದು ಸಾರಿ ಹೇಳಿದ್ದನು. ಇನ್ನೊಂದು ಸಮಯದಲ್ಲಿ ಆತನು ಅವರನ್ನು ಖಂಡಿಸುತ್ತಾ ಹೀಗೆ ಹೇಳಿದ್ದನು: ನೀವು ಸೊಳ್ಳೆಯನ್ನು ಸೋಸುವವರು, ಒಂಟೆಯನ್ನು ನುಂಗುವವರು. ಇದು ಒಂದು ಅತಿಶಯೋಕ್ತಿ ಎಂಬ ಶಬ್ದ ಅಲಂಕಾರವಾಗಿದ್ದು, ಅವರು ಪ್ರತಿಪಾದಿಸುವ ವಿಷಯಗಳು ಮತ್ತು ನಡೆದುಕೊಳ್ಳುವ ರೀತಿಗಳು ಇವುಗಳಲ್ಲಿ ಹೇಗೆ ಸಾಮರಸ್ಯವಿಲ್ಲವೆಂಬುದನ್ನು ತೋರಿಸುವುದಾಗಿತ್ತು. ಸೊಳ್ಳೆಯನ್ನು ಸೋಸುವುದೆಂಬುವುದು ಅವರು ಕತ್ತು ಹಿಸುಕಿ ಕೊಂದದ್ದನ್ನು ತಿನ್ನದಿರುವಲ್ಲಿ ಜಾಗರೂಕರಾಗಿರುವುದನ್ನು ಸೂಚಿಸುವುದು. ಪ್ರತಿಯಾಗಿ ಒಂಟೆಯನ್ನು ನುಂಗುವುದೆಂಬುವುದು ಒಂದು ಸಣ್ಣ ವಿಷಯಗಳಲ್ಲಿ ಅವರು ಜಾಗರೂಕರಾಗಿದ್ದರು. ದೇವರಾಜ್ಞೆಯಲ್ಲಿನ ಮಹತ್ವವುಳ್ಳ ವಿಷಯಗಳನ್ನು ಪೂರ್ಣವಾಗಿ ನಿರ್ಲಕ್ಷ್ಯ ಮಾಡುವರೆಂಬ ಅರ್ಥ ಕೊಡುವುದು. ಅವರು ಲೋಭಿಗಳು, ಸ್ವಾರ್ಥ ಚಿಂತಕರು ಆಗಿರುವುದಕ್ಕೆ ಬದಲಾಗಿ ಉಪಕಾರಿಗಳಾಗಬೇಕೆಂದು, ಮತ್ತು ಇದು ಅವರ ಹೃದಯದ ಪ್ರವೃತ್ತಿಯಾದಲ್ಲಿ ಬಾಹ್ಯ ಶುದ್ಧತೆಯು ಅಲ್ಪ ಮಹತ್ವವುಳ್ಳದಾಗಿರುವುದೆಂದು ಆತನು ತಿಳಿಸಿದ್ದನು. ಅವರು ಸಭಾ ಮಂದಿರಗಳಲ್ಲಿ ಮುಖ್ಯ ಸ್ಥಾನಗಳನ್ನು ಆರಿಸಿಕೊಳ್ಳುವವರು ಮತ್ತು ಅಂಗಡಿ ಬೀದಿಗಳಲ್ಲಿ ನಮಸ್ಕಾರಗಳನ್ನು ಬಯಸುವವರೆಂದು ಆತನು ತಿಳಿಸಿದ್ದನು. ಅವರಲ್ಲಿದ್ದ ಲೋಭವು ಅವರಲ್ಲಿ ಹೆಮ್ಮೆಯ ಮತ್ತು ಅಪ್ರಾಮಾಣಿಕತೆಯ ರೂಪ ತಳೆದಿತ್ತು. ಅವರು ರಬ್ಬಿ ಎಂದು, ಅಂದರೆ ಗುರು ಅಥವಾ ಧರ್ಮಶಾಸ್ತ್ರ ಪಾರಂಗತರೆಂಬ ಹೊಗಳಿಕೆಯ ವಂದನೆ ಸ್ವೀಕರಿಸಿಕೊಂಡು ಬಹು ಪ್ರಚಲಿತರಾಗಿ ಧಾರ್ಮಿಕ ವಿಷಯಗಳಲ್ಲಿ ಪ್ರಮುಖರಾಗಿರಲು ಬಯಸುತ್ತಿದ್ದರು. ಅವರು ಹೊರಗೆ ಸುಣ್ಣ ಹಚ್ಚಿ ಶುಚಿ ಮಾಡಲಾದ ಹಾಗೂ ಒಳಗೆ ಮರಣ, ಕೊಳೆಯುವಿಕೆ, ಅಶುದ್ಧತೆ, ಅಪವಿತ್ರತೆ ಇವುಗಳಿಂದ ತುಂಬಿರುವ ಸಮಾಧಿಗಳಂತಿರುವರೆಂಬುವುದನ್ನು ಸಾರಿ ಹೇಳಿದ್ದನು. ಅವರು ಕೇವಲ ತೋರಿಕೆಯ ರೂಪದಲ್ಲಿ ಅಥವಾ ಶಿಷ್ಟಾಚಾರಕ್ಕಾಗಿ ಪರಿಶುದ್ಧ ಜನರಾಗಿದ್ದರು. ಕ್ರೈಸ್ತರ ಎಲ್ಲ ಪಂಗಡಗಳ ಅಥವಾ ಯಾವುದೇ ಒಂದು ಪಂಗಡದ ವಿಷಯವಾಗಿ ತೀರ್ಪು ಮಾಡಿ ಒಡೆಯನ ಈ ಮಾತುಗಳನ್ನು ಅವರಿಗೆ ಅನ್ವಯಿಸುವುದು ತಮಗೆ ಸಂಬಂಧಿಸಿದ ವಿಷಯವಾಗಿರುವುದಿಲ್ಲ. ಯೇಸುವಿನಲ್ಲಿದ್ದ ಮನುಷ್ಯರ ಹೃದಯಗಳನ್ನು ತಿಳಿದುಕೊಳ್ಳುವ ಶಕ್ತಿಯೂ, ಇಲ್ಲವೇ ಅವರನ್ನು ಕಪಟಿಗಳೆಂದು ಸಂಬೋಧಿಸುವ ಅಧಿಕಾರವು ನಮಗಿರುವುದಿಲ್ಲ. ನಮಗಿರುವ ಕರ್ತನ ಸಂದೇಶವೇನೆಂದರೆ, ಕಾಲಕ್ಕೆ ಮೊದಲೇ ಯಾವುದನ್ನು ಕುರಿತು ತೀರ್ಪು ಮಾಡಬೇಡಿರಿ. ಆತನು ಎರಡನೆಯ ಸಾರಿ ಬರುವಾಗ ಎಲ್ಲವನ್ನು ಬೆಳಕಿಗೆ ತರುವನು. ಪ್ರತಿಯೊಬ್ಬನ ನಿಜ ಸ್ಥಿತಿಯನ್ನು ತೋರಿಸಿಕೊಡಲಾಗುವುದು. ಆತನು ತಿಳಿಸಿರುವುದೇನೆಂದರೆ, ಸ್ವಾಮಿ, ನಿನ್ನ ಹೆಸರಿನ ಮೇಲೆ ಅನೇಕ ಮಹತ್ಕಾರ್ಯಗಳನ್ನು ನಡೆಸಲಿಲ್ಲವೇ ಎಂದು ಆ ಸಮಯದಲ್ಲಿ ಎಷ್ಟೋ ಜನರು ನನಗೆ ಹೇಳುವರು ಎನ್ನುವುದು. ಆದರೆ ಆತನು ಅವರಿಗೆ, ನಿಮ್ಮ ಗುರುತು ನನಗಿಲ್ಲ, ನೀವು ನನ್ನ ಹೆಸರಿನಲ್ಲಿ ಅಧರ್ಮವನ್ನು ನಡೆಸುವವರು, ಅನೀತಿ ಕಾರ್ಯವನ್ನು ಮಾಡುವವರೆಂದು ಆತನು ಅವರಿಗೆ ತಿಳಿಸುವನು. ವೈಯಕ್ತಿಕವಾಗಿ ಯಾರಿಗೂ ತೀರ್ಪು ಮಾಡದೆ ನಮ್ಮ ಕಾಲದ ಕ್ರೈಸ್ತತ್ವದಲ್ಲಿ ಅಧಿಕವಾಗಿರುವುದನ್ನು ಪೌಲನು ಸಮರ್ಪಕವಾಗಿ ವರ್ಣಿಸಿರುವುದರಲ್ಲಿ ನಮ್ಮೆಲ್ಲರಿಗೂ ಅಂಜಿಕೆಯಾಗಬಹುದು. ನಮ್ಮ ದಿನಗಳ ವಿಷಯವಾಗಿ ಹೇಳುತ್ತಾ ಆತನು ಹೀಗೆ ನುಡಿದಿರುವನು: ಭಕ್ತಿಯ ವೇಷವಿದ್ದು ಅದರ ಬಲವನ್ನು ಬೇಡವೆನ್ನುವವರು, ಅಂದರೆ ಹೊರಗೆ ಕ್ರೈಸ್ತರಾಗಿದ್ದು ಒಳಗೆ ಲೋಭ, ಸುಲಿಗೆ, ಅನೀತಿ ಎಂಬುವುಗಳಿಂದ ಕೂಡಿದವರಾಗಿ ಸಂದೇಹವಾದಿಗಳಾಗಿರುವುದು, ಜನರಿಗೆ ಇಂಥ ವಿಷಯಗಳಲ್ಲಿ ಸರಿಯಾದ ತೀರ್ಪು ಮಾಡುವ ಸಾಮರ್ಥ್ಯವಿರುವುದಿಲ್ಲ. ಕರ್ತನಿಗೆ ನಿಷ್ಠೆಯುಳ್ಳವರಾಗಿ ಆಸಕ್ತರಾದ ಕೆಲವರು ಕಪಟಿಗಳೆಂದು, ಮೋಸಗಾರರೆಂದು ಮುದ್ರಿತರಾಗಿರುವರು. ಆದರೆ ಇತರರು ನಿಷ್ಠೆಯಿಲ್ಲದವರಾಗಿದ್ದರೂ, ಅಂದರೆ ಕೇವಲ ಸುಣ್ಣ ಹಚ್ಚಿದ ಸಮಾಧಿಗಳಂತಿದ್ದರು, ಅವರನ್ನು ಪಂಗಡದಲ್ಲಿನ ಪುಣ್ಯ ವ್ಯಕ್ತಿಗಳೆಂದು ಇಲ್ಲವೇ ಲೌಕಿಕ ವ್ಯವಸ್ಥೆಗಳಲ್ಲಿನ ಉದಾರ ಮನಸ್ಸಿಗರು, ಜನೋಪಕಾರಿಗಳು ಎಂದು ಆಕಾಶದ ಮಟ್ಟಿಗೂ ಅವರನ್ನು ಕೊಂಡಾಡಲ್ಪಡಬಹುದಾಗಿರುವುದು.